ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಅಳಿದೋದ ಗುರಿಯು ನೀನಾ
ಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಕಾಲರೇಖೆ. ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ಅತಿ ದೊಡ್ಡದಾದ ಪ್ರವಾದನೆ ಎಂದರೆ ಅದು 7300 ಪ್ರವಾದನೆ. ಇದೇ ಕೊನೆಯ ಕಾಲ ಮತ್ತು ಸಮಯದ ಬಗ್ಗೆ ತಿಳಿಸಿರ್ತಕ್ಕಂಥ ಪ್ರವಾದನೆಯಲ್ಲಿ ಇದೇ ಕೊನೆಯ ಪ್ರವಾದನೆ. ಕಾಲ ಸಮಯದ ಪ್ರವಾದನೆ, ಇದರ ನಂತರ ದೇವರು ಬೇರೆ ಯಾವ ಪ್ರವಾದನೆಯನ್ನು ನೀಡಿಲ್ಲ. ಈ ಪ್ರವಾದನೆಯಲ್ಲಿ ಯೂದರಿಗೆ ದೇವರು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲು ನೀಡಿದ 70 ವರ್ಷ ಮತ್ತು ಕ್ರಿಸ್ತನು ಈ ಲೋಕಕ್ಕೆ ಬಂದು ದೇವದರ್ಶನ ಗುಡಾರದಲ್ಲಿ ಸಲ್ಲಿಸುತ್ತಿದ್ದ ಎಲ್ಲ ಬಲಿಗಳನ್ನು ನಿಲ್ಲಿಸುವುದರ ಮೂಲಕವಾಗಿ ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳದ ಮಧ್ಯದಲ್ಲಿ ಹಾಕಿದ್ದ ಆ ಪರದೆ ಮೇಲಿನಿಂದ ಕೆಳಗೆ ಅರಿಯಲ್ಪಟ್ಟು ಕ್ರಿಸ್ತನೇ ನಮ್ಮ ಮಧ್ಯಸ್ಥಿಕನು ಎಂಬುದನ್ನು ಸೂಚಿಸುವುದಾಗಿದೆ. ಮಾತ್ರವಲ್ಲದೆ ಕ್ರಿಸ್ತನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ತನ್ನ ಸೇವೆಯನ್ನು ಆರಂಭಿಸುವುದರ ಮೂಲಕವಾಗಿ ಈ ಕಾಲಸೂಚಿ ಸರಿಯಾದ ಸಮಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರುವುದರ ಬಗ್ಗೆ ಈ ಪ್ರವಾದನೆ ನೀಡುತ್ತದೆ. ಇದು ಹೇಗೆ ಎಂಬುದನ್ನು ನೋಡುವುದಕ್ಕೂ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಪ್ರವಾದನೆಗಳು ನಮ್ಮ ಕಣ್ಣ ಮುಂದೆ ನೆರವೇರತಕ್ಕಂಥದ್ದಾಗಿದೆ. ಹೌದು ದೇವ, ಈ ಒಂದು ಬೆಳಗಿನ ಜಾವದಲ್ಲಿ ನೀನು ಕೊಟ್ಟಿರತಕ್ಕಂಥ ದೀರ್ಘಕಾಲದ ಪ್ರವಾದನೆ, ಅದು 2300 ಪ್ರವಾದನೆ, ಕಾಲದ ಬಗ್ಗೆ ಸಮಯದ ಬಗ್ಗೆ ತಿಳಿಸ್ತಕ್ಕಂಥ ಪ್ರವಾದನೆ. ಅನೇಕರು ಇದು ಕ್ಲಿಷ್ಟಕರ ಎಂಬುದಾಗಿ ನೆನೆಸಿಕೊಂಡು ಇದನ್ನು ಓದದೆ ಬಿಟ್ಟಿದ್ದಾರೆ. ಆದರೆ ಈ ಸಮಯದಲ್ಲಿ ನಿನ್ನ ಮಕ್ಕಳು ಯಾರೆಲ್ಲ ಈ ಒಂದು ಸತ್ಯವನ್ನು ಆಲಿಸ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಈ ಪ್ರವಾದನೆ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಲೆಕ್ಕ ಮಾಡಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಮನಸ್ಸನ್ನು ಕೊಡು ಸ್ವಾಮಿ. ಇದನ್ನು ಎತ್ತಿ ಹೇಳುವಾಗ ನೀನು ಸ್ವಾಮಿ ನಮ್ಮ ಮಧ್ಯದಲ್ಲಿರು, ನಿನ್ನ ಆತ್ಮನ ಮುಖಾಂತರವಾಗಿ ತುಂಬಿಸು. ಕೇಳ್ತಕ್ಕಂಥವರಿಗೆ ಹೌದು, ದೇವರ ಪ್ರವಾದನೆ ಸರಿಯಾದ ಸಮಯದಲ್ಲಿ ನೆರವೇರ್ತಕ್ಕಂಥದ್ದಾಗಿದೆ ಎನ್ನುವುದಕ್ಕೆ ಇದೇ ಆಧಾರ ಎನ್ನುವಂತಹ ಮನಸ್ಸನ್ನು ಅವರು ತಿಳಿದುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಅತಿ ಉದ್ದವಾದಂಥ ದೀರ್ಘಕಾಲದ ಪ್ರವಾದನೆ ಯಾವುದೆಂದರೆ ಅದು 2300 ಪ್ರವಾದನೆ. ಹಾಗಾದರೆ ಈ ಪ್ರವಾದನೆ ಬಗ್ಗೆ ಎಲ್ಲಿ ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ ದಾನಿಯೇಲನ ಪುಸ್ತಕ 8:14 ಪುಸ್ತಕದಲ್ಲಿ 2300 ನಂತರ ಪರಿಶುದ್ಧ ಸ್ಥಳ ಶುದ್ಧೀಕರಿಸಲ್ಪಡುವುದು ಎನ್ನುವಂತಹ ಒಂದು ದರ್ಶನವನ್ನು ದೇವರು ದಾನಿಯೇಲನಿಗೆ ನೀಡುವಂಥವರಾಗಿದ್ದಾರೆ. ದಾನಿಯೇಲನು ಈ ಒಂದು ದರ್ಶನವನ್ನು ನೋಡಿದ ತಕ್ಷಣ ಅವನು ಗಾಬರಿಗೊಳ್ಳುವಂಥವನಾಗಿದ್ದಾನೆ. ಯಾಕೆಂದರೆ ಹಿಂದೆ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಇಸ್ರಾಯೇಲ್ ಜನಗಳು 70 ವರ್ಷಗಳ ಕಾಲ ಬಾಬಿಲೋನಿನಲ್ಲಿ ಇರಬೇಕು, ನಂತರ ಅವರು ಅಲ್ಲಿಂದ ಬಿಡುಗಡೆ ಹೊಂದಿ ಮತ್ತೆ ಯೆರೂಸಲೇಮಿಗೆ ಬರ್ತಕ್ಕಂಥವರಾಗಿದ್ದಾರೆ ಎನ್ನುವಂಥ ವಾಗ್ದಾನವನ್ನು ಆತನು ಓದುವಂಥವನಾಗಿದ್ದಾನೆ. ಇದನ್ನು ಓದಿ ಆತನು ಗಾಬರಿಗೊಳ್ಳತಕ್ಕಂಥವನಾಗಿದ್ದಾನೆ. ಅಯ್ಯೋ, ದೇವರು 2300 ವರ್ಷಗಳು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ದಾನಿಯೇಲನ ಪ್ರವಾದನೆಯಲ್ಲಿ ನಾವು ನೋಡಬೇಕಾದರೆ ಈ ಒಂದು ಪುಸ್ತಕದಲ್ಲಿ ದೇವರು ತಿಳಿಸುವಂತೆಯವರಾಗಿದ್ದಾರೆ ದಾನಿಯೇಲನಿಗೆ. 2300 ವರ್ಷಗಳ ಕಾಲ ಇರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಾಗ ದಾನಿಯೇಲನು ತತ್ತರಗೊಳ್ತಕ್ಕಂಥವನಾಗಿದ್ದಾನೆ. ಯೆರೆಮೀಯ ಪ್ರವಾದನೆ ತಿಳಿಸತಕ್ಕಂಥದ್ದಾಗಿದೆ 70 ವರ್ಷಗಳು ಎಂಬುದಾಗಿ, ಇಲ್ಲಿ ದೇವರು ತಿಳಿಸುವಂಥವರಾಗಿದ್ದಾರೆ 2000 ವರ್ಷಗಳು ಎಂಬುದಾಗಿ. ಯಾವುದು ಸರಿ? ಒಂದು ವೇಳೆ ನನ್ನ ಜನಗಳು ಪಾಪದ ನಿಮಿತ್ತವಾಗಿ ನಾವು ಇಲ್ಲೇ ಇರಬೇಕ ಇನ್ನು ಅನ್ನುವಂತಹ ಅನೇಕ ಗೊಂದಲವಾದಂಥ ಪ್ರಶ್ನೆಗಳು ಬರ್ತಕ್ಕಂಥದ್ದಾಗಿದೆ ದಾನಿಯೇಲನಿಗೆ. ಆವಾಗ ದಾನಿಯೇಲನು ಮೊಣಕಾಲೂರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ಆ ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ದೇವರು ಅವನಿಗೆ ದಾನಿಯೇಲನ ಪುಸ್ತಕ 9:25 ವಚನದಲ್ಲಿ 2300 ದಿನ ಅಥವಾ ವರ್ಷಗಳ ಪ್ರವಾದನೆಗೆ ಅರ್ಥವನ್ನು ನೀಡುವಂಥವರಾಗಿದ್ದಾರೆ. ದೇವದೂತನನ್ನು ಕಳಿಸುವುದರ ಮೂಲಕವಾಗಿ ಅರ್ಥವನ್ನು ನೀಡುವಂಥವರಾಗಿದ್ದಾರೆ. ಏನು ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯಕ್ಕೆ ತಿಳಿಸ್ತಕ್ಕಂಥದ್ದಾಗಿದೆ, ಯೆರೂಸಲೇಮನ್ನು ತಿರುಗಿ ಸ್ಥಾಪಿಸಿ ಕಟ್ಟಲು ಆಜ್ಞೆ ಹೊರಡುವ ಮೊದಲುಗೊಂಡು ಅಭಿಷಿಕ್ತನಾದಂಥ ಮೇಸಾಯನು ಪ್ರಭುವಿನ ಹೊರಗೂ 7 ವಾರಗಳು ಕಳೆಯಬೇಕು. ಅದು ಪುನಃ ಸ್ಥಾಪಿಸಲ್ಪಟ್ಟು 62 ವಾರಗಳು ಇರುವುದು. ಅದಕ್ಕೆ ಬೀದಿಯು ಗೋಡೆಗಳು ಕಷ್ಟಕಾಲದಲ್ಲಿ ಕಟ್ಟಲ್ಪಡುವುದು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಈ ವಾಕ್ಯ ದಾನಿಯೇಲನಿಗೂ ಮತ್ತು ಇಸ್ರಾಯೇಲ್ ಜನರಿಗೂ ಒಂದು ಉತ್ಸಾಹತೆಯನ್ನು ನೀಡತಕ್ಕಂಥದ್ದಾಗಿದೆ. ಏನೆಂದರೆ ಅನೇಕ ಕಾಲಗಳಿಂದ ಅವರು ಮೇಸಾಯನಿಗೋಸ್ಕರ ಕಾದಿದ್ದರು. ಇಲ್ಲಿ ಮೇಸಾಯನು ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರ ಅವರಿಗೆ ಒಂದು ಉತ್ಸಾಹತೆಯನ್ನು ನೀಡತಕ್ಕಂಥದ್ದಾಗಿದೆ. ಆದರೆ ಈ ವಾಕ್ಯದಲ್ಲಿ ನಾವು ನೋಡುವ ಪ್ರಮುಖವಾದಂತಹ ವಿಷಯಗಳೇನೆಂದರೆ 7 ವಾರಗಳು 62 ವಾರಗಳು ಅಂದರೆ ಒಟ್ಟು 69 ವಾರದ ಬಗ್ಗೆ ಮೊದಲು ತಿಳಿಸ್ತಕ್ಕಂಥದ್ದಾಗಿದೆ. 70 ವಾರದಲ್ಲಿ 69 ವಾರಗಳ ಬಗ್ಗೆ ಮೊದಲು ತಿಳಿಸುವಂಥವರಾಗಿದ್ದಾರೆ. ಆದರೆ ಈ ಪ್ರವಾದನೆ ಆರಂಭ ಯಾವಾಗ ಎಂಬುದನ್ನು ದಾನಿಯೇಲನಿಗೆ ದೇವರು ತಿಳಿಸಿದ್ದಾರೆ. ಯೆರೂಸಲೇಮನ್ನು ತಿರುಗಿ ಸ್ಥಾಪಿಸಿ ಕಟ್ಟಲ್ಪಡಲು ಆಜ್ಞೆ ಹೊರಡುವ ಮೊದಲುಗೊಂಡು ಎಂಬುದಾಗಿ ದಾನಿಯೇಲನ ಪುಸ್ತಕ 9:25 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ಯೆರೂಸಲೇಮ್ ಆಲಯ ಏನಾಗಿದೆ? ಯೆರೂಸಲೇಮ್ ಆಲಯ ಬಾಬಿಲೋನಿನ ಅರಸನಾದಂಥ ನೆಬುಕದ್ನೆಜರನ ಮೂಲಕವಾಗಿ ನಾಶ ಹೊಂದಿ ಇಸ್ರಾಯೇಲ್ ಜನಗಳು ಯೆರೂಸಲೇಮಿನಿಂದ ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಾನಿಯೇಲನು ಯೆರೆಮೀಯ ಪ್ರವಾದನೆ ಗ್ರಂಥ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡು 70 ವರ್ಷಗಳು ಮುಗಿತಾ ಇದೆ, ಇನ್ನೂ ಸಹ ಸೆರೆಯಲ್ಲಿರಬೇಕಾ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಈ ಉತ್ತರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆ ಉತ್ತರ ಏನೆಂದರೆ ಯೆರೂಸಲೇಮನ್ನು ತಿರುಗಿ ಸ್ಥಾಪಿಸಿ ಕಟ್ಟಲು ಆಜ್ಞೆ ಹೊರಡುವ ಮೊದಲುಗೊಂಡು ಎಂಬುದಾಗಿ. ಆಜ್ಞೆ ಹೊರಡುವ ಮೊದಲುಗೊಂಡು ಅಂದರೆ ಆಜ್ಞೆ ಯಾರಿಂದ ಹೊರಡಬೇಕು? ಆಜ್ಞೆ ಬಾಬಿಲೋನಿನಲ್ಲಿ ಇವರು ಸೆರೆಯಾಳುಗಳಾಗಿದ್ದಾರೆ, ಆಜ್ಞೆ ರಾಜನಿಂದ ಹೊರಡಬೇಕು. ಆ ಆಜ್ಞೆ ರಾಜನಿಂದ ಹೊರಡಬೇಕು ಅಂದರೆ ರಾಜನು ಅಪ್ಪಣೆಯನ್ನೇ ಇವರಿಗೆ ಕೊಡಬೇಕು, ನೀವು ಹೋಗಿ ಆಲಯವನ್ನು ಪಟ್ಟಣವನ್ನು ಕಟ್ಕೊಳ್ಳಿ ಎಂಬುದಾಗಿ. ಆದರೆ ಇತಿಹಾಸ ತಿಳಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತಪೂರ್ವ 538 ಕೋರೆಸ್ ಅಂತಕ್ಕಂತಹ ಅರಸನು ಅವನು ಮೊಟ್ಟ ಮೊದಲನೇ ಬಾರಿಗೆ ಒಂದು ಆಜ್ಞೆಯನ್ನು ಹೊರಡಿಸ್ತಕ್ಕಂಥವನಾಗಿದ್ದಾನೆ, ನೀವು ಹೋಗಿ ಆಲಯವನ್ನು ಮಾತ್ರ ಕಟ್ಟಿ ಎಂಬುದಾಗಿ. ಆ ಕಟ್ಟುವಂಥ ಸಂದರ್ಭದಲ್ಲಿ ನೆರೆ ರಾಷ್ಟ್ರಗಳ ವಿರೋಧಿಗಳು ತಡೆಯನ್ನು ತರತಕ್ಕಂಥವರಾಗಿದ್ದಾರೆ, ಆಲಯ ಕಟ್ಟುವುದು ನಿಂತು ಹೋಗ್ತಕ್ಕಂಥದ್ದಾಗಿದೆ. ನಂತರ ಬಂದಂತಹ ರಾಜ ದಾರ್ಯವೇಷನು ಕ್ರಿಸ್ತಪೂರ್ವ 520 ಮತ್ತೊಂದು ಆಜ್ಞೆಯನ್ನು ಹೊರಡಿಸ್ತಕ್ಕಂಥನಾಗಿದ್ದಾನೆ. ಅದನ್ನು ನಾವು ಯಜ್ರನ ಪುಸ್ತಕ 6:8 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈತನು ಹೊರಡಿಸಿದಂತಹ ಆಜ್ಞೆ ಮೂಲಕವಾಗಿ ಇವರು ಹೋಗಿ ಆಲಯವನ್ನು ಕಟ್ಟತಕ್ಕಂಥವರಾಗಿದ್ದಾರೆ. ಆದರೆ ಪಟ್ಟಣ ಹಾಗೆ ಪಾಳು ಬಿದ್ದಿದೆ. ಅನಂತರ 3ನೇ ಆಜ್ಞೆ ಕ್ರಿಸ್ತ ಪೂರ್ವ 457 ಪಾರಸಿಯ ಅರಸನಾದಂತಹ ಅರ್ಥಶಾಸ್ತ್ರನು ಸಂಪೂರ್ಣವಾಗಿ ಯೆರೂಸಲೇಮನ್ನ ಪಟ್ಟಣವನ್ನ ತಿರುಗಿ ಕಟ್ಟುವಂತೆ ಆಜ್ಞೆಯನ್ನು ಹೊರಡಿಸುವಂತವನಾಗಿದ್ದಾನೆ. ಅದನ್ನು ನಾವು ಯೆಜ್ರನ ಪುಸ್ತಕ 7:21-25 ವಚನ ತನಕ ನಾವು ನೋಡಬಹುದು. ಆಜ್ಞೆ ಮಾತ್ರ ನೀಡದೆ ಅವನು ಯೆರೂಸಲೇಮನ್ನು ಕಟ್ಟಲು ಬೇಕಾದಂಥ ಎಲ್ಲ ಹಣಕಾಸುಗಳನ್ನು ಹೊರಡಿಸ್ತಕ್ಕಂಥನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಯೆಜ್ರನನ್ನು ಒಬ್ಬ ನಾಯಕನಾಗಿ ಮಾಡಿ ನಾಗರಿಕ ಮತ್ತು ಧಾರ್ಮಿಕ ಸ್ವತಂತ್ರವನ್ನು ಅವರಿಗೆ ನೀಡುವಂಥವನಾಗಿದ್ದಾನೆ. ಯೆಜ್ರನೇ ನ್ಯಾಯ ತೀರಿಸುವಾಗೆ ಧಾರ್ಮಿಕವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಾಗೆ ದಾರ್ಯವೇಷನ ಮೂಲಕವಾಗಿ ಅಲ್ಲದೆ ಅರ್ಥಶಾಸ್ತ್ರ ಮೂಲಕವಾಗಿ ಇದು ನೆರವೇರತಕ್ಕಂಥದ್ದಾಗಿದೆ. ಕೋರೇಶ ಮತ್ತು ದಾರ್ಯವೇಷನ ರಾಜರು ಕೇವಲ ಆಲಯವನ್ನು ಕಟ್ಟಲು ಮಾತ್ರ ಅಪ್ಪಣೆಯನ್ನು ಹೊರಡಿಸಿದರು. ಆದರೆ ಅರ್ಥಶಾಸ್ತ್ರನು ಯೆರೂಸಲೇಮ್ ಪಟ್ಟಣವನ್ನು ಕಟ್ಟುವುದರ ಮೂಲಕವಾಗಿ ನಾಗರಿಕ ಮತ್ತು ಧಾರ್ಮಿಕ ಕಾನೂನುಗಳನ್ನು ರಚಿಸಿಕೊಂಡು ಅವರದೇ ಸ್ವಂತ ಆಡಳಿತ ನಡೆಸುವ ಹಾಗೆ ಮಾಡಿದನು. ಇದನ್ನು ನಾವು ಎಜ್ರನ ಪುಸ್ತಕ 7:6-8 ನೋಡಬಹುದಾಗಿದೆ. ಅದರಲ್ಲಿ ಅರ್ಥಶಾಸ್ತ್ರನ ಆಳ್ವಿಕೆ 7ನೇ ವರ್ಷ ಎಂಬುದಾಗಿ, ಆ 7ನೇ ವರ್ಷವನ್ನು ಇತಿಹಾಸದಲ್ಲಿ ನಾವು ನೋಡಬೇಕಾದರೆ ಕ್ರಿಸ್ತ ಪೂರ್ವ 457 ಬರತಕ್ಕಂಥದ್ದಾಗಿದೆ. ಹಾಗಾಗಿ 2300 ಪ್ರವಾದನೆ ಆರಂಭ ಯಾವಾಗ ಎಂಬುದಾಗಿ ನಾವು ನೋಡಬೇಕಾದರೆ 2300 ಪ್ರವಾದನೆ ಆರಂಭ ಕ್ರಿಸ್ತ ಪೂರ್ವ 457. ಆದರೆ ಪ್ರವಾದನೆಯಲ್ಲಿ ನಾವು ಒಂದು ದಿನ ಅಂದರೆ ಒಂದು ವರ್ಷ ಅದನ್ನು ನಾವು ಅರಣ್ಯಕಾಂಡ ಪುಸ್ತಕ 14:34 ಮತ್ತು ಹೆಜ್ಕೇಲಿನ ಪ್ರವಾದನೆ ಗ್ರಂಥ 4:6 ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 40 ದಿನಗಳನ್ನು ನಾನು ನಿಮಗೆ ಒಂದೊಂದು ದಿನವನ್ನು ಒಂದೊಂದು ವರ್ಷಕ್ಕೆ ನೇಮಿಸಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಎಜಿಕೇಲ ಮತ್ತು ದಾನಿಯೇಲ ಇಬ್ಬರೂ ಸಹ ಸಮಕಾಲೀನ ಪ್ರವಾದಿಗಳಾಗಿದ್ದು ಆತನು ಕೊಡ್ತಕ್ಕಂತಹ ಒಂದು ವಾಕ್ಯ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ತಿಳಿಸಿರ್ತಕ್ಕಂಥ 2300 ಪ್ರವಾದನೆಗೆ ಹೋಲಿಕೆ ಆಗ್ತಕ್ಕಂಥದ್ದಾಗಿದೆ. ಅಂದರೆ 2300 ಪ್ರವಾದನೆಯ ಆರಂಭ ಕ್ರಿಸ್ತ ಪೂರ್ವ 457. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಭಿಷಕ್ತನು ಅಂದರೆ ಮೇಸಾಯನು ಬರುವ ತನಕ 7 ವಾರಗಳು ಮತ್ತು 62 ವಾರಗಳು ಅಂದರೆ 69 ವಾರಗಳು ಕಳೆಯಬೇಕು. 69 ಗುಣಾಕಾರ 7 ನಾವು ಮಾಡುವುದಾದರೆ, ಗುಣಾಕಾರ ಮಾಡಿ ನೋಡುವುದಾದರೆ, ಒಂದು ವಾರ ಅಂದರೆ 7 ದಿನ, 69 ಗುಣಾಕಾರ 7 ಮಾಡುವುದಾದರೆ 483 ದಿನ ಅಂದರೆ 483 ಪ್ರವಾದನೆ ವರ್ಷಗಳು ಬರತಕ್ಕಂಥದ್ದಾಗಿದೆ. ಕ್ರಿಸ್ತ ಪೂರ್ವ 457 ಆರಂಭ. ಅದರಲ್ಲಿ ಅರ್ಥಶಾಸ್ತ್ರನು ಯೆರೂಸಲೇಮನ್ನು ಕಟ್ಟಲು ಆಜ್ಞೆಯನ್ನು ಹೊರಡಿಸಿದನು. ನಂತರ 69 ವಾರಗಳು ಅಂದರೆ 483 ಬರತಕ್ಕಂಥದ್ದಾಗಿದೆ. ಅಂದರೆ ಮೇಸಾಯನು ಬರುವ ವರ್ಷ, ಈ ಮೇಸಾಯನು ಬರುವ ವರ್ಷವನ್ನು ನಾವು ಕಂಡುಹಿಡಿಯಬೇಕಾದರೆ 457 ಅಂತಕ್ಕಂಥ ಆರಂಭದ ವರ್ಷದಿಂದ 483 69 ವಾರಗಳ ಕೊನೆಯನ್ನು ವಾರವನ್ನು ನಾವು 2 ಕಳೆಯುವುದಾದರೆ ಕ್ರಿಸ್ತ ಸಕ 26 ಬರತಕ್ಕಂಥದ್ದಾಗಿದೆ. ಆದರೆ ನಾವು ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಸಕಕ್ಕೆ ಬರಬೇಕಾದರೆ ಕೆಲವೊಂದು ಕಾಲರೇಖೆಯಲ್ಲಿ ಈ ರೀತಿಯಾಗಿ ಮಾಡ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ, ನಾವೆಲ್ಲರೂ ಸಹ ಕ್ರಿಸ್ತ ಸಕ ಅಂದರೆ 2019, 2020, 21, 22, 23 ಹೀಗೆ ಮೇಲೆ ಹೋಗ್ತಕ್ಕಂಥವರಾಗಿದ್ದೇವೆ. ಆದರೆ ಕ್ರಿಸ್ತ ಪೂರ್ವ ಅಂದರೆ ನಾವು ಕೆಳಗೆ ಬರ್ತಕ್ಕಂಥವರಾಗಿದ್ದೇವೆ. 23, 22, 21, 20, 19 ಹೀಗೆ ಹಿಂದೆ ಹೋಗ್ತಕ್ಕಂಥವರಾಗಿದ್ದೇವೆ. ಹೀಗೆ ಹೋಗುವಾಗ 0 ಕಾಲಸೂಚಿಯಲ್ಲಿ ವರ್ಷ ಎಂಬುದಾಗಿ ಪರಿಗಣಿಸುವುದಿಲ್ಲ. ಆದರೆ ಈ ಪ್ರವಾದನೆಯಲ್ಲಿ 0 ಒಂದು ವರ್ಷ ಎಂಬುದಾಗಿ ಪರಿಗಣಿಸಿದಾಗ ನಾವು ಕ್ರಿಸ್ತ ಪೂರ್ವ 457 ಕಳೆದಾಗ 483 ಬರ್ತಕ್ಕಂಥದ್ದಾಗಿದೆ. ಆದರೆ 26 0 ಒಂದು ವರ್ಷ ಎಂಬುದಾಗಿ ಪರಿಗಣಿಸಿ 1 ಸೇರಿಸಿಕೊಂಡರೆ 27 ಬರ್ತಕ್ಕಂಥದ್ದಾಗಿದೆ. ಅಂದರೆ ಕ್ರಿಸ್ತ ಸಕ 27. ಕ್ರಿಸ್ತ ಸಕ 27 ಯೇಸು ಸ್ವಾಮಿಯ ಹುಟ್ಟುವಿಕೆಯಲ್ಲ, ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡು ಅಭಿಷೇಕವನ್ನು ಪಡೆದುಕೊಂಡು ಆತನ ಸೇವೆಯನ್ನು ಆರಂಭಿಸ್ತಕ್ಕಂಥದ್ದು. ಯಾಕೆ ಎಂಬುದಾಗಿ ನೋಡಬೇಕಾದ್ರೆ ಹುಟ್ಟಿದ ದಿನಕ್ಕಿಂತ ಆತನ ಸೇವೆಯ ಆರಂಭದ ವಿಚಾರವನ್ನು ದೇವರು ಇಲ್ಲಿ ಕೇಂದ್ರೀಕರಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರು ಯೇಸು ಸ್ವಾಮಿಯ ಸ್ವತಃ ಈ ವಿಚಾರವನ್ನು 27 ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಕ್ಕಂಥರ, ಕಾಲವು ಪರಿಪೂರ್ಣವಾಯಿತು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 1:15 ತಿಳಿಸುವಂಥವರಾಗಿದ್ದಾರೆ. ಹಾಗಾದರೆ 70 ವಾರಗಳಲ್ಲಿ 69 ವಾರಗಳು ಕ್ರಿಸ್ತನ ದೀಕ್ಷಾ ಸ್ನಾನಕ್ಕೆ ಸಮಯಕ್ಕೆ ಕ್ರಿಸ್ತ ಸಕ 27 ಮುಗಿಯುತ್ತದೆ. ಅಂದರೆ ಉಳಿದ 1 ಬಗ್ಗೆ ದಾನಿಯೇಲನ ಪ್ರವಾದನೆ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ, ದಾನಿಯೇಲನ ಪ್ರವಾದನೆ 9:27 1 ಬಹಳ ಜನರೊಂದಿಗೆ ದೃಢವಾದಂಥ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು, 1 ಮಧ್ಯದಲ್ಲಿ ಯಜ್ಞವನ್ನು ಸಮರ್ಪಣೆಯನ್ನು ನಿಲ್ಲಿಸುವನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯವನ್ನು ನಾವು ಗಮನಿಸುವುದಾದರೆ 1 ಅಂದರೆ ವಾರಕ್ಕೆ 7 ದಿನ, ಅದರಲ್ಲಿ ಅರ್ಧ ವಾರ ಅಂದರೆ 3.5 ದಿನ, 3.5 ದಿನ ಅಂದರೆ 3.5 ವರ್ಷ, 27 3.5 ವರ್ಷವನ್ನು ಕೂಡಿಸಿದರೆ 31 ಬರ್ತಕ್ಕಂಥದ್ದಾಗಿದೆ. 31 ಕ್ರಿಸ್ತನು ಸಿಲಿಬೆಯಲ್ಲಿ ಮರಣವನ್ನು ಹೊಂದುವುದರ ಮೂಲಕವಾಗಿ ಎಲ್ಲ ಬಲಿ ಅರ್ಪಣೆಗಳನ್ನು ನಿಲ್ಲಿಸುವಂತೆವನಾಗಿದ್ದಾನೆ. ಕ್ರಿಸ್ತ ಸಕ 27 ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳತಕ್ಕಂಥವರಾಗಿದ್ದಾರೆ, ಪವಿತ್ರಾತ್ಮನ್ನು ಪಡೆದುಕೊಂಡು ಸೇವೆಯನ್ನು ಆರಂಭಿಸತಕ್ಕಂಥವರಾಗಿದ್ದಾರೆ. ಕ್ರಿಸ್ತ ಸಕ 31 ಆತನ ಶಿಷ್ಯರು ಪವಿತ್ರಾತ್ಮವನ್ನು ಪಡೆದುಕೊಂಡು ಸೇವೆಯನ್ನು ಆರಂಭಿಸುವಂತೆವರಾಗಿದ್ದಾರೆ. ಯೇಸು ಸ್ವಾಮಿ 40 ಪುನರುತ್ಥಾನ ಹೊಂದಿ ಶಿಷ್ಯರಿಗೆ ಕಾಣಿಸಿಕೊಂಡು ನಂತರ ಪರಲೋಕಕ್ಕೆ ಹೇರಿ ಹೋಗುವಂತ ಆಗಿದ್ದಾನೆ. ಅದೇ ರೀತಿಯಾಗಿ ನಲವತ್ತು ದಿನಗಳ ನಂತರ ಅಂದರೆ 10 ದಿನಗಳು ಇಸ್ರಾಯೇಲ್ ಜನರು ಮತ್ತೆ ವಿಶೇಷವಾಗಿ ಶಿಷ್ಯರು ಆ ಮೇಲ್ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ. 50ನೇ ದಿನದಲ್ಲಿ ಅದನ್ನು ಪಂಚಶತಮ ದಿನ ಎಂಬುದಾಗಿ ಕರೀತಕ್ಕಂಥರಾಗಿದ್ದಾರೆ. ಕ್ರಿಸ್ತನು ಪರಲೋಕದಿಂದ ಮಹಾಯಾಜಕನಾಗಿ ತನ್ನ ಸೇವೆಯನ್ನು ಆರಂಭಿಸುವುದರ ಮೂಲಕವಾಗಿ ಆತನು ವಾಗ್ದಾನ ಮಾಡಿದಂತೆ ಪರಿಶುದ್ಧಾತ್ಮನನ್ನು ತನ್ನ ಶಿಷ್ಯರ ಮೇಲೆ ಸುರಿಸುವಂತೆವನಾಗಿದ್ದಾನೆ. ಅದನ್ನು ಅಪೊಸ್ತಲರ ಕೃತ್ಯಗಳು 1:8 ನಾವು ನೋಡುವಂಥವರಾಗಿದ್ದೇವೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ, ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಯಾಕೆ ಯೇಸು ಸ್ವಾಮಿ ಮೊದಲು ಯೆರೂಸಲೇಮಿನಲ್ಲಿ ಎಂದು ಹೇಳುವವರಾಗಿದ್ದಾರೆ? 70 ವಾರಗಳ ಪ್ರವಾದನೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಲ್ಲಿ 31ರಲ್ಲಿ ಯೇಸು ಸ್ವಾಮಿ ಮರಣವನ್ನು ಹೊಂದತಕ್ಕಂಥವರಾಗಿದ್ದಾರೆ. ಅಲ್ಲಿಗೆ 69 ವಾರಗಳು ಮುಗಿದು ಅರ್ಧ ವಾರವೂ ಸಹ ಮುಗಿದಿದೆ. ಇನ್ನು 1 ವಾರದಲ್ಲಿ ಅರ್ಧ ವಾರ ಇರಬೇಕಾಗಿದೆ. ಅದು ಯೂದರಿಗೆ ಇಸ್ರಾಯೇಲ್ ಜನರಿಗೆ ದೇವರು ನೀಡಿದಂತಹ ಒಂದು ಕೃಪೆ ಕಾಲ. ಆ ಕೃಪೆ ಕಾಲ ಮುಕ್ತಾಯಕ್ಕೆ ಇನ್ನು 3.5 ದಿನ ಅಂದರೆ 3.5 ವರ್ಷಗಳಿದೆ. ಆ 3.5 ವರ್ಷಗಳ ಕಾಲ ಮತ್ತೆ ಶಿಷ್ಯರು ಯೆರೂಸಲೇಮಿನಲ್ಲಿಯೇ ಸೇವೆಯನ್ನು ಮಾಡಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಂತೆ ಬೋಧನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಸಮಯದಲ್ಲಿ ಕ್ರೈಸ್ತ ಸಭೆಯಲ್ಲಿ ಮೊದಲನೆಯ ಸೇವಕನ ಒಂದು ಮರಣದ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದು ಯಾರೆಂಬುದಾಗಿ ನಾವು ನೋಡಬೇಕಾದರೆ ಸ್ಟೆಫೆನನ್ನು ಕಲ್ಲೆಸೆದು ಕೊಲ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನ ಬಗ್ಗೆ ತಿಳಿಸಲು ಹೋದಂತಹ ಕ್ರೈಸ್ತೀಯ ಸಭೆಯಲ್ಲಿ ಮೊದಲ ಸೇವಕನ ಮರಣ ಇದಾಗಿದೆ. ಆತನು ಕ್ರಿಸ್ತ ಸಕ 34ರಲ್ಲಿ ಸರಿಯಾಗಿ 70 ವಾರಕ್ಕೆ ಮುಕ್ತಾಯವಾಗಿ ಅಂದರೆ 70 ವರ್ಷಕ್ಕೆ ಸರಿಯಾಗಿ ಅವನನ್ನು ಇಸ್ರಾಯೇಲ್ ಜನರು ಕಲ್ಲೆಸೆದು ಕೊಲ್ತಕ್ಕಂಥವರಾಗಿದ್ದಾರೆ. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳು 7:57-58 ನಾವು ನೋಡುವಂಥವರಾಗಿದ್ದೇವೆ. ಅವರು ಮಹಾಶಬ್ದದಿಂದ ಕೂಗಿ ತಮ್ಮ ಕಿವಿಯನ್ನು ಮುಚ್ಚಿಕೊಂಡು ಒಮ್ಮನಸಿನಿಂದ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನುಗ್ಗಿಕೊಂಡು ಹೋಗಿ ಕಲ್ಲೆಸೆದರು. ಮತ್ತು ಸಾಕ್ಷಿಯವರು ತಮ್ಮ ಬಟ್ಟೆಯನ್ನು ತೆಗೆದು ಪೌಲನೆಂಬ ಸೌಲನ ಬಳಿಗೆ ಯವನಸ್ಥನ ಪಾದದ ಬಳಿಗೆ ಇಟ್ಟರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಕ್ರಿಸ್ತ ಶಕ 34ರಲ್ಲಿ ಸ್ಟೀಫನನ್ನು ಕಲ್ಲೆಸೆದು ಕೊಲ್ಲುವವರಾಗಿದ್ದಾರೆ. ಈ ಮೂಲಕವಾಗಿ ಯೂದರಿಗೆ ನೀಡಿದಂತಹ 70 ವರ್ಷ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಇಂಥ ಸಮಯದಲ್ಲಿಯೇ ದೇವರು ಪೌಲನನ್ನು ಅನ್ಯರಿಗೆ ಸುವಾರ್ತೆ ಸಾರಲು ಕರೆಸಿಕೊಳ್ತಕ್ಕಂಥವರಾಗಿದ್ದಾರೆ. ಇಸ್ರಾಯೇಲರಿಗೆ ಮುಗಿತು, ಈಗ ಅನ್ಯರಿಗೆ ಸುವಾರ್ತೆ ಹೋಗ್ತಕ್ಕಂಥದ್ದಾಗಿದೆ. ಅದನ್ನೇ ನಾವು 70 ವಾರ ಇಸ್ರಾಯೇಲರಿಗೆ ನೀಡಿದ್ದು. ಅನಂತರ ಅವರಿಗೆ ಕೃಪೆ ಕಾಲ ಮುಗಿಯಪಟ್ಟು ಯಾವ ವ್ಯಕ್ತಿಯನ್ನ ಸಾಯಿಸಲು ಮುಂದಾಳತ್ವ ವಹಿಸಿದ್ದನೋ ಅವನನ್ನೇ ದೇವರು ಹಾರಿಸಿಕೊಳ್ತಕ್ಕಂಥವರಾಗಿದ್ದಾರೆ ಅನ್ಯರಿಗೆ ಸುವಾರ್ತೆ ಸಾರಲು. ಈಗ 2300ರ ಈ ಒಂದು ದಿನ ವರ್ಷದ ಪ್ರವಾದನೆಯಲ್ಲಿ 70 ವರ್ಷ ಪ್ರವಾದನೆ ಕ್ರಿಸ್ತ ಶಕ 34ರಲ್ಲಿ ಮುಕ್ತಾಯಗೊಳ್ತಕ್ಕಂಥದ್ದಾಗಿದೆ. ಅಂದರೆ 2300ರ ಪ್ರವಾದನೆಯಲ್ಲಿ 490 ಅಂದರೆ 70 ವಾರಗಳು 70 ವರ್ಷಗಳ ಬಗ್ಗೆ ಅದರಲ್ಲಿ ಕಳೆಯುವುದಾದರೆ ಎಲ್ಲಿಗೆ ಬರ್ತಕ್ಕಂಥದ್ದಾಗಿದೆ ಅಂದರೆ ಇನ್ನು ಉಳಿತಕ್ಕಂಥ ಕಾಲ 1810 ವರ್ಷಗಳು ಬರ್ತಕ್ಕಂಥದ್ದಾಗಿದೆ. ಅಂದರೆ 1810ಕ್ಕೆ ಈ ಒಂದು 70 ವರ್ಷದ ಮುಕ್ತಾಯದ ಸಮಯವನ್ನು ನಾವು ಕೂಡಿಸಬೇಕು. ಯಾಕೆಂದರೆ ನಾವು ಕ್ರಿಸ್ತ ಶಕದಲ್ಲಿದ್ದೇವೆ. ಕ್ರಿಸ್ತ ಶಕ 34 ವರ್ಷಗಳನ್ನು ಕೂಡಿಸಿದರೆ ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಅಂತಂದರೆ 1844ಕ್ಕೆ ಬರ್ತಕ್ಕಂಥದ್ದಾಗಿದೆ. ಅಂದರೆ 2300ರ ಪ್ರವಾದನೆಯ ಆ ಒಂದು ಮುಕ್ತಾಯ ಯಾವಾಗ ಅಂದರೆ ಕ್ರಿಸ್ತ ಶಕ 1844. ಅದರಲ್ಲೂ ವಿಶೇಷವಾಗಿ 22 ಅಕ್ಟೋಬರ್ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕದಲ್ಲಿ 8:14 ತಿಳಿಸಲ್ಪಟ್ಟಿರುವ 2300 ದಿನಗಳ ಪ್ರವಾದನೆ ಪರಿಶುದ್ಧ ಸ್ಥಳ ಶುದ್ಧೀಕರಿಸುವಂತಹ ವಿಚಾರ. ಅಂದರೆ ಇದು ಕ್ರಿಸ್ತ ಶಕ 844ರಲ್ಲಿ ಮುಕ್ತಾಯಗೊಳ್ತಕ್ಕಂಥದ್ದಾಗಿದೆ. ಕ್ರಿಸ್ತ ಶಕ 844 ಅಕ್ಟೋಬರ್ 22ರಂದು ಯೇಸು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸ್ತಕ್ಕಂಥವರಾಗಿದ್ದಾರೆ. ಇಂಥ ಸಮಯದಲ್ಲಿಯೇ ಇದನ್ನು ಅರ್ಥ ಮಾಡಿಕೊಂಡಂತಹ ಒಂದು ಗುಂಪಿನ ಜನರು ಪ್ರಕಟಣೆ ಪುಸ್ತಕ 14:6-7 ತಿಳಿಸಲ್ಪಟ್ಟಿರುವ ಸಕಲ ಕುಲ ಭಾಷೆ ಜನಾಂಗದವರಿಗೆ ನಿತ್ಯವಾದಂಥ ಶುಭ ವರ್ತಮಾನ ಅವನಲ್ಲಿತ್ತು. ಅವನು ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ ಎಂದು ನಮ್ಮನ್ನು ಕರೀತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈ ಈ ಒಂದು ಪ್ರವಾದನೆ 1844 ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಅಂದರೆ 1844 ದೇವರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕವಾಗಿ ಕೊನೆಯದಾಗಿ ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಈ ಒಂದು ಕಾಲಘಟ್ಟದಲ್ಲಿ ನಾವು ಪರಿಶುದ್ಧ ಆಲಯದ ಕಡೆಗೆ ನೋಡಬೇಕು. ಹೇಗೆ ದಾನಿಯೇಲ ಪರಿಶುದ್ಧ ಆಲಯ ಕಡೆಗೆ ತಿರುಗಿ ಪ್ರಾರ್ಥಿಸ್ತಕ್ಕಂಥವನಾಗಿದ್ದನು, ಹಾಗೆ ನಮ್ಮನ್ನು ಶುದ್ಧ ಮಾಡಿಕೊಳ್ಳಲು ಈ ಒಂದು ಕಾಲಘಟ್ಟದಲ್ಲಿ ಆ ಮಹಾಪರಿಶುದ್ಧ ಸ್ಥಳಕ್ಕೆ ನೋಡುವಣ. ದೇವರು ಹೇಳಿದಂಥ ಎಲ್ಲ ಪ್ರವಾದನೆ ನೆರವೇರಿದೆ, ಆತನ ಬರೋಣ ಶೀಘ್ರವಾಗಿದೆ. ಹೌದು, ನಾ ಈ ಪ್ರವಾದನೆಯನ್ನು ಹರಿದುಕೊಂಡೇ ನೆರವೇರಿದೆ, ನಾನು ಪರಲೋಕದ ಕಡೆಗೆ ದೇವದರ್ಶನ ಗುಡಾರದ ಕಡೆಗೆ ನೋಡಬೇಕೆಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಈ ಒಂದು ಪ್ರವಾದನೆಯನ್ನು ನಮಗೆ ಕೊಟ್ಟಿದ್ದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಇದು ಕೊನೆಯ ಕಾಲದ ಪ್ರವಾದನೆ ಸ್ವಾಮಿ. ಹೌದು, ನಿನ್ನ ಮಕ್ಕಳು ಇದನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು. ನೀ ನ್ಯಾಯ ವಿಚಾರಣವನ್ನು ಆರಂಭಿಸಿದ್ದೀಯಾ, ಅದು ನಡೀತಕ್ಕಂಥದ್ದಾಗಿದೆ ನ್ಯಾಯ ವಿಚಾರಣೆ, ನನ್ನ ಹೆಸರು ಯಾವಾಗ ಬೇಕಾದರೂ ಬರ್ತಕ್ಕಂಥದ್ದಾಗಿದೆ ಎಂದು ತೀರ್ಮಾನಿಸಿ ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಳ್ತಕ್ಕಂಥ ಹೃದಯದಲ್ಲಿ ನೀನು ಮಾತನಾಡು, ಅವರನ್ನು ನೀನು ಉಪಯೋಗಿಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಕುರಿಗಳಿಗೆ ನಿಜವಾದ ಕುರುಬನಾತನೇ.